ஹரி ஓம் ஸ்ரீ குருப்யோ நமஹ. அப்ரமம் மங்கரயிதம் அஜடம் விமலம் சதா ஆனந்ததீர்த்தமத்லம் பஜே தாபத்ரயாபஹம் மித்யா சித்தாந்த துத்வாந்த வித்வம்சன விசக்ஷணஹ ஜெயதீர்த்தாக்கிய தனிர்பாசதாம் நோ ஹிருதம்பரே அர்த்திகல்பித கல்போயம் பிரத்யத்தி கதகேசரி வியாசதீர்த்த குருர்பூயாத் அஸ்மதிஷ்டாத் சித்தையே தபோ வித்யா விரக்தியாதி சத்குணோகாகரானஹம் வாதிராஜகுருன் வந்திய ஹைகிரீபதாஷ்யான் பூஜ்ய ராகவேந்திராய சத்யதர்மரதாய ச பததாம் கல்பவருக்ஷாய நமதாம் காமதேனவே துர்வாதி த்வாந்த்ரவயே வைஷ்ணவேந்தீ வரேந்தவே ஸ்ரீ ராகவேந்திரகுருவே நமோத்யந்ததயாளவே ஆபாதமௌலி பர்யந்தம் குருநாமாக்தின் ஸ்மரே தேன விக்னாஹ ப்ரணஷ்யந்தி சித்திந்த மனோரதாஹ. ஹரிஹி ஓம் ஸ்ரீ குருப்யோ நம. நாவு ஹரிகதாமுசாரதல்லி 23ನೇ ಸಂಧಿ ಅಪರೋಕ್ಷತಾರ್ಥ ಮಾಡಿ ಬಹಳ ದಿನ ಆಯಿತು. ಲಾಸ್ಟ್ ಕ್ಲಾಸ್ನಲ್ಲಿ ಗಣೇಶ ಸಂಧಿಯನ್ನು ವಿನಾಯಕ ಚೌತಿ ಅಂತೇಳಿ ಗಣೇಶ ಸಂಧಿ ಮಾಡಿದ್ದೀವಿ. ಸ್ವಲ್ಪ ಬ್ರೀಫ್ ಆಗಿ ಜಸ್ಟ್ ಬ್ರೀಫ್ ಅಬ್ಸರ್ವೇಷನ್ ಅಷ್ಟೇ. ಆಮೇಲೆ ನಿಧಾನವಾಗಿ ವಿಸ್ತಾರವಾಗಿ ಗಣೇಶ ಸ್ತೋತ್ರ ಆಮೇಲೆ ಬಂದಾಗ ಮಾಡೋಣ. ಈಗ ಅಪರೋಕ್ಷ ತಾರತಮ್ಯ ಸಂಧಿ ನಾವು ಮೊದಲು ಎರಡು ಪದ್ಯಗಳನ್ನು ನೋಡಿದ್ವಿ, ಆಮೇಲೆ ಮೂರು ನಾಲ್ಕು ಕೂಡ ಸ್ವಲ್ಪ ಸಂಕ್ಷಿಪ್ತವಾಗಿ ನೋಡಿ ಅದನ್ನ ನೋಡೋಣ. 23ನೇ ಸಂಧಿ ಇದು. ದಿಸ್ ಇಸ್ ಅಕಾರ್ಡಿಂಗ್ ಟು ದ ಕಾಮೆಂಟ್ರಿ ಆಫ್ ಸಂಕರ್ಷಣ ಒಡೆಯರ ಕಾಮೆಂಟ್ರಿ ಇರೋ ಪುಸ್ತಕದಲ್ಲಿ ದಿಸ್ ಇಸ್ 23rd ಸಂಧಿ, ಅಪರೋಕ್ಷ ತಾರತಮ್ಯ ಸಂಧಿ. ಸೊ ಜಗನ್ನಾಥ್ ದಾಸ್ ಈಸ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ತಾರತಮ್ಯ ಗ್ರೇಡೇಷನ್. ಸೊ ತಾರತಮ್ಯ ಸಂಧಿ ಇಷ್ಟು ಹೇಳಿದ ಮೇಲೆ ಈ ಹ್ಯಾಸ್ ಗಿವನ್ ತಾರತಮ್ಯ ಸಂಧಿ, ಗುಣತಾರತಮ್ಯ ಸಂಧಿ, ಬೃಹತ್ತಾರತಮ್ಯ ಸಂಧಿ ಕೊಟ್ಟ ಮೇಲೆ ಕೂಡ ಈ ವಾಂಟ್ಸ್ ಟು ಗಿವ್ ಅಪರೋಕ್ಷ ತಾರತಮ್ಯ ಸಂಧಿ. ಸೊ ದಿಸ್ ಬೇಸಿಕಲಿ ಈಸ್ ಮೋಕ್ಷಯೋಗ್ಯ ಜೀವಿಗಳು, ಮುಕ್ತಿಯೋಗ್ಯ ಜೀವಿಗಳಲ್ಲಿ ಅವರಿಗೆ ಸಂಬಂಧಪಟ್ಟ ವಿಷಯ. ಸೊ ಇದಕ್ಕೆ ದಿಸ್ ಇಸ್ ಆಲ್ಸೋ ಕಾಲ್ಡ್ ಕೆಲವು ಪುಸ್ತಕಗಳಲ್ಲಿ ಕಲ್ಪಸಾಧನ ಸಂಧಿ. ಸೊ ಅಪರೋಕ್ಷ ತಾರತಮ್ಯ ಸಂಧಿ ಇರಲಿಲ್ಲ, ಕಲ್ಪಸಾಧನ ಸಂಧಿ. ದಟ್ ಮೀನ್ಸ್ ಈ ಅಕಾರ್ಡಿಂಗ್ ಟು ದ ಯೋಗ್ಯತಾ ಸಾಧನ ಹೌ ದ ಜೀವರಾಶೀಸ್ ಆರ್ ಕಂಡಕ್ಟಿಂಗ್ ಎಂಬುದು ಹೇಳ್ತಾರೆ. ಈ ಅಪರೋಕ್ಷ ತಾರತಮ್ಯ ಸಂಧಿಯಲ್ಲಿ ನಮಗೆ ಅಪರೋಕ್ಷ ತಾರತಮ್ಯ, ಅಪರೋಕ್ಷ ಜ್ಞಾನಿಗಳು ಅಂತ ಕರೆಯಲ್ಪಡುವಂತಹ ಅವರು ಮೋಕ್ಷಯೋಗ್ಯ ಜೀವಿಗಳು, ಅವರ ಸಮಾಚಾರವನ್ನು ಹೇಳ್ತಾ ಇದ್ದಾರೆ. ಸೊ ಈ ಅಪರೋಕ್ಷ ತಾರತಮ್ಯ ಸಂಧಿಯಲ್ಲಿ ಏನ್ ಹೇಳ್ತಾರೆ ಎಂಬುದು ನಾವು ನೋಡೋಣ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಇಲ್ಲಿ ಏಕವಿಂಶತಿ ಮತ ಪ್ರವರ್ತಕ ಕಾಕುಮಾಯಿಗಳ ಕುಹಕಯುಕ್ತಿ ನಿರಾಕರಿಸಿ ಸರ್ವೋತ್ತಮನು ಹರಿ ಎಂದು ಸ್ಥಾಪಿಸಿದ ಶ್ರೀಕಳತ್ರನ ಸದನ ದ್ವಿಜಪ ಪಿನಾಕಿ ಸನ್ನುತ ಮಹಿಮ ಪರಮ ಕೃಪಾಕಟಾಕ್ಷದಿ ನೋಡು ಮಧ್ವಾಚಾರ್ಯ ಗುರುವರ್ಯ ಅಂತೇಳಿ ಹೇಳಿದ್ದಾರೆ. ಇಲ್ಲಿ ಮೊದಲನೇ ಪದ್ಯದಲ್ಲಿ 21 ಕುಮತಗಳನ್ನು ಖಂಡನ ಮಾಡಿದಂತಹ ಆಚಾರ್ಯರನ್ನು ಧ್ಯಾನ ಮಾಡಿ ಅವರ ಪ್ರಾರ್ಥನೆಯನ್ನು ಮಾಡಿದ್ದಾರೆ ಜೀವೋತ್ತಮನಾದ ಮಧ್ವಾಚಾರ್ಯನು. ಆ 21 ಉಭಾಷ್ಯಗಳನ್ನು ಲಿಸ್ಟ್ ನೋಡಿದ್ದೀವಿ ನಾವು. ಅದಾದ ಮೇಲೆ ವೇದ ಮೊದಲಾಗಿ ಇಪ್ಪ ಅಮಲ ಮೋಕ್ಷಾಧಿಕಾರಿಗಳಾದ ಜೀವರ ಸಾಧನಗಳು ಅಪರೋಕ್ಷನಂತರ ಲಿಂಗಭಂಗವನ್ನು ಸಾಧುಗಳು ಚಿತ್ತೈಪುದೆನ್ನ ಅಪರಾಧಗಳ ನೋಡದಲ್ಲಿ ಚಕ್ರಗದಾದರನ್ನು ಪೀಳಿಸಿದ ತೆರೆದಂದಿ ಪೇಳು ಅಂತೇಳಿ ನಾನು ಈ ಜೀವರು ಮಾಡುವಂತಹ ಸಾಧನಗಳನ್ನು ಅಪರೋಕ್ಷ ಅನಂತರ ಲಿಂಗಭಂಗಗೈಯುವ ವಿಷಯವನ್ನು ನಾನು ಹೇಳ್ತೀನಿ. ಅದನ್ನು ನನಗೆ ದೇವರು ತಿಳಿಸಿದಂತೆ ನಾನು ಹೇಳ್ತೀನಿ. ಇದನ್ನು ಎಲ್ಲರೂ ಚಿತ್ತ ಮನಸ್ಸಿಟ್ಟು ಕೇಳಬೇಕು ಅಂಥೇಳಿ ವಿಜ್ಞಾಪನೆ ಮಾಡಿಕೊಳ್ತಾ ಇದ್ದಾರೆ. ಇದು ಬಹಳ ವಿನಮ್ರ ಭಾವದಿಂದ ಅವರು ಹೇಳುವಂತಹ ಮಾತುಗಳಾಗಿವೆ. ಅದಾದ ಮೇಲೆ ಮೂರನೇ ಪದ್ಯದಲ್ಲಿ ತೃಣ ಕ್ರಿಮಿ ದ್ವಿಜ ಪಶು ನರೋತ್ತಮ ಜನಪ ನರಗಂಧರ್ವ ಗಣರು ಇವರು ಎನಿಪರು ಅಂಶವಿಹೀನ ಕರ್ಮ ಸುಯೋಗಿಗಳು ಎಂದು ತನು ಪ್ರತೀಕದಿ ಬಿಂಬನ ಉಪಾಸನವ ಗೈಯುತ ಇಂದ್ರಿಯದ ಕರ್ಮ ಅನವರತ ಹರಿಗರ್ಪಿಸುತ ನಿರ್ಮಮರು ಎನಿಸುವರು. ಇದು ನಿರ್ಮಮ ನಿರಹಂಕಾರ ಅಹಂಕಾರ ವರ್ಜಿತರು ಮಮಕಾರ ವರ್ಜಿತರು. ಸೊ ದೋಸ್ ಹೂ ಹ್ಯಾವ್ ಗಿವನ್ ಅಪ್ ಅಹಂಕಾರ ಮಮಕಾರ ಇವೆರಡನ್ನು ಬಿಟ್ಟವರು, ಅಹಂಕಾರ ಮಮಕಾರಗಳನ್ನು ಬಿಟ್ಟವರು ನಿರ್ಮಮರು ಎನಿಸುವರು. ಅಂದ್ರೆ ಇವರೆಲ್ಲರೂ ಮೋಕ್ಷಯೋಗ್ಯ ಜೀವಿಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಸ್ಟಾಕ್ ಅಬೌಟ್ ಮೋಕ್ಷಯೋಗ್ಯ ಜೀವಿಸ್. ಸೊ ಮೋಕ್ಷಯೋಗ್ಯ ಜೀವಿಗಳಾದಂತಹ ಅವರು ಎರಡು ವಿಧವಾಗಿದ್ದಾರೆ. ಎರಡು ಮೋಕ್ಷಯೋಗ್ಯಗಳ ಜೀವಿಗಳನ್ನು ಅನೇಕ ವಿಧವಾಗಿ ವಿಭಜನೆ ಮಾಡಬಹುದು. ಒನ್ ಕೈಂಡ್ ಆಫ್ ಡಿವಿಷನ್, ಒಂದು ವಿಧವಾದ ವಿಭಜನೆ ಏನಂತ ಹೇಳಿದರೆ ಮೋಕ್ಷಯೋಗ್ಯ ಜೀವಿಗಳಲ್ಲಿ ನಿರಂಶ ಜೀವರು ಸಾಂಶ ಜೀವರು ಟೂ ಕ್ಯಾಟಗರೀಸ್, ಎರಡೇ ಕ್ಯಾಟಗರೀಸ್. ಈ ವಿಧವಾಗಿ ಕೂಡ ಡಿವಿಷನ್ ಮಾಡಬಹುದು. ಆಲ್ ದ ಮೋಕ್ಷಯೋಗ್ಯ ಜೀವಿಸ್ ಕ್ಯಾನ್ ಬಿ ಡಿವೈಡ್ ಇನ್ ಟೂ ಕ್ಯಾಟಗರೀಸ್, ನಿರಂಶ ಜೀವರು ಸಾಂಶ ಜೀವರು. ನಿರಂಶ ಜೀವರೆಂದರೆ ದೋಸ್ ಹೂ ಕ್ಯಾನ್ ಹ್ಯಾವ್ ಓನ್ಲಿ ಒನ್ ಬಾಡಿ ಟೈಮ್. ಅವರ ಸಾಧನೆ ಒಂದು ಶರೀರದಲ್ಲಿ, ಏಕಕಾಲದಲ್ಲಿ ಏಕ ಶರೀರದಲ್ಲಿ ಸಾಧನೆ ನಡೆದಿದೆ. ಅಟ್ ಒನ್ ಟೈಮ್ ಓನ್ಲಿ ಒನ್ ಬಾಡಿ ದೇ ವಿಲ್ ಬಿ ಹ್ಯಾವಿಂಗ್. ಇವರಿಗೆ ನಿರಂಶ ಜೀವರು ಅಂತ ಕರೀತಾರೆ. ಇವರಿಗೆ ಪ್ರಕಾಶತ್ವೇನ ಅನೇಕ ದೇಹ ಧಾರಣೆ ಮಾಡುವುದು ಎಂಬುದಿಲ್ಲ. ದೇ ಡು ನಾಟ್ ಟೇಕ್ ಸೆವರಲ್ ಬಾಡೀಸ್. ಸಾಂಶ ಜೀವರೆಂದರೆ ದೇವತೆಗಳಾಗಲಿ ತತ್ವ, ಯಾರು ನಿರಂಶರು ಯಾರು ಸಾಂಶ ಮುಂತೆ ವಿಸ್ತಾರವಾಗಿ ಹೇಳ್ತಾರೆ. ಸಾಂಶ ಜೀವರು ಏಕಕಾಲದಲ್ಲಿಯೇ ಅನೇಕ ದೇಹ ಧಾರಣ, ಅಟ್ ಎ ಸೇಮ್ ಟೈಮ್ ಮಿನಿ ಬಾಡೀಸ್. ಸೊ ಅದು ಮಾಡುವ ಯೋಗ್ಯತೆ ಇರುವವರು ಸಾಂಶ ಜೀವರು. ಉದಾಹರಣೆಗೆ ಇಂದ್ರ, ರುದ್ರ, ಅದೇ ವಿಧವಾಗಿ ಋಷಿಗಳು ಕೂಡ ಇದ್ದಾರೆ, ಅವರು ಕೂಡ ಸಾಂಶ ಜೀವರಾಗಿದ್ದಾರೆ. ಈ ವಿಧವಾಗಿ ಸಾಂಶ ಜೀವರು ಅಂತ ಕರೆಯಲ್ಪಡುವವರು ಅವರು ವಿಸ್ತಾರಣೆ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಿರಂಶ ಜೀವರ ಡಿವಿಷನ್ ಹೇಳ್ತಾ ಇದ್ದಾರೆ. ಮತ್ತು ನಿರಂಶ ಜೀವರಲ್ಲಿ ಏಳು ವಿಧವಾದ ನಿರಂಶ ಜೀವರು, ದೋಸ್ ಆರ್ ನಿರಂಶ ಮೋಕ್ಷ ಯೋಗ್ಯ ಜೀವಿಗಳು. ನಿರಂಶರಾದ ಅಂದ್ರೆ ಒನ್ ವಾಟ್ ಎ ಟೈಮ್ ಒನ್ ಬಾಡಿ ಇರುವವರು. ಸೊ ಏಕಕಾಲದಲ್ಲಿ ಏಕ ಶರೀರದಲ್ಲಿ ಇರುವಂತಹ ಅವರು ಆ ನಿರಂಶ ಜೀವರಲ್ಲಿ ಇರುವ ಕ್ಯಾಟಗರೀಸ್ ಹೇಳ್ತಾ ಇದ್ದಾರೆ. ತೃಣ, ಕ್ರಿಮಿ, ದ್ವಿಜ, ಪಶು, ನರೋತ್ತಮ, ಜನಪ, ನರಗಂಧರ್ವ. ನರಗಂಧರ್ವರು ಅಂದ್ರೆ ಇಲ್ಲ, ಇವರನ್ನೇ ಮಾನುಷ ಗಂಧರ್ವ ಅಂತಲೂ ಕರೀತಾರೆ. ನರಗಂಧರ್ವ ಆರ್ ಮಾನುಷ ಗಂಧರ್ವ ಅಪ್ ಟು ದಟ್, ಇವರೆಲ್ಲರೂ ಕೂಡ ನಿರಂಶ ಜೀವರು. ಮಾನುಷ ಗಂಧರ್ವರಾದ ಮೇಲೆ ಮೇಲಿರುವವರು ಅವರಿಗೆ ದೇವಗಂಧರ್ವರು ಅಂತ ಕರೀತಾರೆ. ದೇವಗಂಧರ್ವರನ್ನು ಹಿಡ್ಕೊಂಡು ಆಲ್ ಅಪ್ ಟು ಬ್ರಹ್ಮವಾಯುಗಳವರು ಕೂಡ ಎಲ್ಲರೂ ಕೂಡ ಇವರು ಸಾಂಶ ಜೀವರು. ಲಕ್ಷ್ಮೀನಾರಾಯಣರು ನಿತ್ಯ ಮುಕ್ತರು, ಅವರು ಕ್ಯಾಟಗರಿಯೇ ಒಂದು ಸಪರೇಟ್ ಆಗಿ ನಿತ್ಯ ಮುಕ್ತರಾದವರು. ಪರಮಾತ್ಮ ಸರ್ವೋತ್ತಮ, ಸರ್ವತಂತ್ರ ಸ್ವತಂತ್ರ. ಲಕ್ಷ್ಮೀದೇವಿ ಪರಮಾತ್ಮನ ಮೇಲೆ ಮಾತ್ರ ಆಧಾರಪಟ್ಟಿರುವಂತಹ ಅವಳು, ನಿತ್ಯ ಮುಕ್ತಳು. ಸೊ ನಿತ್ಯ ಅವಿಯೋಗಿನಿ ಆದವಳು ಲಕ್ಷ್ಮೀದೇವಿ. ಸೊ ಇವರಿಬ್ಬರನ್ನು ಬಿಟ್ಟರೆ ಮೋಕ್ಷಕ್ಕೆ ಸಾಧನೆ ಮಾಡುವವರಲ್ಲಿ ಅಪ್ ಟು ಬ್ರಹ್ಮ ವಾಯು ಇರುವವರು ಫ್ರಮ್ ದೇವೋತ್ತಮ, ಆಮೇಲೆ ದೇವಗಂಧರ್ವ, ದೇವಗಂಧರ್ವರನ್ನು ಹಿಡ್ಕೊಂಡು ಅಷ್ಟುವರೆಗೂ ಬ್ರಹ್ಮವಾಯುಗಳವರೆಗೂ ಇರುವ ಅವರು, ಇವರು ಶಾಂಶ ಜೀವರು ಅಂತ ಕರೆಯಲ್ಪಡುತ್ತಾರೆ. ಸೊ ಈ ನಿರಂಶ ಜೀವರಲ್ಲಿ ತೃಣಜೀವಿ ಅಂತ ಹೇಳಿದರೆ ಜೀವ ಸ್ವರೂಪದಲ್ಲಿಯೇ ತೃಣತ್ವ ಇರುವಂತಹ ಅವರು, ತೃಣಜೀವಿಗಳು. ದಿಸ್ ಈಸ್ ನಾಟ್ ದ ಫಿಸಿಕಲ್ ಬಾಡಿ ಅಲೋನ್ ದೇ ಆರ್ ಟಾಕಿಂಗ್ ಅಬೌಟ್. ಸೊ ತೃಣಜೀವಿ ಮನುಷ್ಯ ದೇಹದಲ್ಲಿ ಇರಬಹುದು, ಇಲ್ಲ ನರಜೀವಿ ಮನುಷ್ಯ ಜೀವ ತೃಣದಲ್ಲಿ ಇರಬಹುದು. ಆದರೆ ಜೀವತಃ ಅವರಿಗೆ ತೃಣತ್ವ ಇದೆ. ಅಂದರೆ ಇದನ್ನು ಕನ್ಸೀವ್ ಮಾಡೋದು ಸ್ವಲ್ಪ ಕಷ್ಟ. ಸೊ ಇಟ್ಸ್ ಲಿಟ್ಲ್ ಬಿಟ್ ಡಿಫಿಕಲ್ಟ್ ಟು ಕನ್ಸೀವ್. ಸೊ ಬಟ್ ದಿಸ್ ಈಸ್ ಹೌ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಜೀವತ್ವದಲ್ಲಿಯೇ ತೃಣತ್ವ ಅನ್ನೋದಿದೆ. ಸೊ ಅದನ್ನು ತೃಣಜೀವಿಗಳಂತ ಕರೀತಾರೆ. ಅದೇ ವಿಧವಾಗಿ ಜೀವದಲ್ಲಿಯೇ ಕ್ರಿಮಿ ಲಕ್ಷಣ, ಕ್ರಿಮಿತ್ವ ಇರುತ್ತೆ, ಅದಕ್ಕೆ ಕ್ರಿಮಿಜೀವಿಗಳು ಅಂತ ಹೇಳುವಂತ ಅವರು. ದ್ವಿಜ, ಇದು ನಾರ್ಮಲ್ ಆಗಿ ತೃಣಜೀವಿಗಳು ತೃಣದಲ್ಲಿಯೇ ಇರುವಂತಹದ್ದು ಜಾಸ್ತಿ ಸಂಭವ ಇದೆ. ಹಾಗೆ ನರಜೀವ ನರತ್ವ ಮನುಷ್ಯತ್ವ ಇರುವಂತಹ ಜೀವಗಳಿದ್ದಾರೋ ಅವರು ಮನುಷ್ಯ ದೇಹದಲ್ಲಿಯೇ ಜಾಸ್ತಿ ಇರುವಂತೆ ತೃಣಜೀವಿಗಳು ತೃಣದಲ್ಲಿ ಇರುವುದು ಸಂಭವ ಜಾಸ್ತಿ ಯಾವಾಗಲೂ. ಎಕ್ಸೆಪ್ಷನ್ಸ್ ಬೇರಿರಬಹುದು. ಸೊ ಅದೇ ವಿಧವಾಗಿ ತೃಣಜೀವಿಗಳು, ಕ್ರಿಮಿಜೀವಿಗಳು, ದ್ವಿಜ ಅಂತ ಹೇಳಿದ್ರೆ ಪಕ್ಷಿ, ಪಕ್ಷಿ ಜೀವಿಗಳು, ಪಶು ಅಂದರೆ ಜಂತು ಜೀವಿಗಳು, ನರೋತ್ತಮರು ಅಂದರೆ ನರ ಮನುಷ್ಯರಲ್ಲಿ ಮೋಕ್ಷಯೋಗ್ಯರಾದಂತಹ ಅವರು, ಜನಪ ಚಕ್ರವರ್ತಿಗಳು ಅಂದರೆ ಇದು ರೂಲರ್ಸ್, ಇದು ಮೋಕ್ಷಯೋಗ್ಯರಾದಂತಹ ಚಕ್ರವರ್ತಿಗಳು. ಅಂತಹ ಜನಪರು ನಿಜವಾಗಿ ಜನರನ್ನು ಕಾಪಾಡಬೇಕಂಥೇಳಿ ಜನರಿಗಾಗಿ ಯಾವ ಜೀವನವನ್ನು ಕೂಡ ದೇ ಜಸ್ಟ್ ಡೆಡಿಕೇಟ್ ಫಾರ್ ಕೀಪಿಂಗ್ ದ ಪಬ್ಲಿಕ್ ಹ್ಯಾಪಿ. ತಾವು ಯಾರ ಮೇಲೆ ಪಾಲನೆ ಮಾಡ್ತಾ ಇದ್ದಾರೋ ಅವರನ್ನು ಸುಖವಾಗಿ ಇಡುವುದೇ ಅವರಿಗೆ ಜೀವನ ಧ್ಯೇಯವಾಗಿರುತ್ತೆ. ಅಂತಹ ಅವರು ಮೋಕ್ಷಯೋಗ್ಯರಾದವರು, ಪರಮಾತ್ಮನ ಎಲ್ಲ ಕಡೆ ಕಾಣುವವರು, ಅಂತಹ ಚಕ್ರವರ್ತಿಗಳು ಅವರು ಒಂದು. ನರಗಂಧರ್ವರು ಈ ವಿಧವಾಗಿ ಏಳು ವಿಧವಾದವರಿದ್ದಾರೆ. ನರಗಂಧರ್ವ ಗಣರು ಇವರು ಎನಿಪರು ಅಂಶವಿಹೀನ, ಇವರಿಗೆ ಅಂಶವಿಹೀನರು ಅಂದ್ರೆ ನಿರಂಶರು ಸಾಂಶರಲ್ಲ. ಅಂತಹ ಅಂಶವಿಹೀನರಾದವರು ಈ ಏಳು ಮಂದಿ ಕರ್ಮ ಸುಯೋಗಿಗಳು ಎಂದು. ಕರ್ಮ ಸುಯೋಗಗಳು ಅಂದರೆ ಇವರು ತಾವು ತಮ್ಮ ಸಾಧನೆಯನ್ನು ಕರ್ಮಗಳನ್ನು ಮಾಡುತ್ತಾ ಪರಮಾತ್ಮನ ಸೇರುವಂತಹ ಮೋಕ್ಷದ ದಾರಿಯಲ್ಲಿ ಪಯಣ ಮಾಡುವವರು ಕರ್ಮ ಸುಯೋಗಿಗಳು ಎಂದು. ತನು ಪ್ರತೀಕದಿ ಬಿಂಬನ ಉಪಾಸನವ ಗೈಯುತ. ತನು ಪ್ರತೀಕದಿ ಅಂತ ಹೇಳಿದರೆ ಇವರು ನಾವು ಪ್ರತೀಕ ಆಲಂಬನರು ಅಪ್ರತೀಕ ಆಲಂಬನರು ಅಂಥೇಳಿ ಎರಡು ವಿಧವಾದ ಅಂಶ. ಇನ್ನೊಂದು, ಇವರು ನಿರಂಶ ಜೀವರು ಪರಮಾತ್ಮನನ್ನು ಪ್ರತೀಕಗಳಲ್ಲಿ ಮಾತ್ರವೇ ಅಲ್ಲದೆ ಬೇರೆ ಕಡೆ, ಅಂದರೆ ಉದಾಹರಣೆಗೆ ನಾವು ಈಗ ಪೂಜೆ ಮಾಡುವಾಗ ದೇವರ ವಿಗ್ರಹ ಸಾಲಗ್ರಾಮ ಇತ್ಯಾದಿಗಳನ್ನು ಇಟ್ಟು ಭಗವಂತನ ಪೂಜೆ ಮಾಡ್ತೀವಿ. ಭಗವಂತನ ಪೂಜೆಯನ್ನು ವಿ ಡೋಂಟ್ ಡೂ ಪರ್ಫಾರ್ಮ್ ದ ಪೂಜೆ ಥಿಂಕಿಂಗ್ ಆಫ್ ದ ಗಾಡ್ ಆಸ್ ಯಾವ ರೂಪ ಇಲ್ಲದೆ ಇರುವ ಪರಮಾತ್ಮನ ಧ್ಯಾನ ಮಾಡ್ತಾ ಪರಮಾತ್ಮನ ಪೂಜೆ ಮಾಡುವ ಸಾಮರ್ಥ್ಯ ನಮಗಿರೋದಿಲ್ಲ. ವಿ ಡೋಂಟ್ ಹ್ಯಾವ್ ದ ಕೆಪಾಸಿಟಿ. ಸೊ ವಿ ಹ್ಯಾವ್ ಎ ಪ್ರತೀಕ. ಪ್ರತೀಕನನ್ನು ಆಲಂಬನ ಆಧಾರ ಮಾಡಿಕೊಂಡು ಪೂಜೆ ಮಾಡ್ತೀವಿ, ಧ್ಯಾನ ಮಾಡ್ತೀವಿ, ಸೇವೆ ಮಾಡ್ತೀವಿ, ಸಾಧನೆಯನ್ನು ಮಾಡ್ತೀವಿ. ಇದುವರೆಗೆ ನಾ ಪ್ರತೀಕ ಆಲಂಬನ ಅಂತ, ಅದಕ್ಕೆ ತನು ಪ್ರತೀಕದಿ ಅಂತ ಕರಿತಾ ಇದೆ. ತನು ಪ್ರತೀಕದಿ ಅಂತ ಹೇಳಿದ್ರೆ ಪರಮಾತ್ಮನಿಗೆ ಒಂದು ರೂಪವನ್ನು ಇಟ್ಟುಕೊಂಡು ದೇಹ ಅಂತ ಪ್ರತೀಕದಲ್ಲಿ ಅಂದ್ರೆ ಪರಮಾತ್ಮ ಅವನು ಒಂದು ನಾವು ಒಂದು ರೂಪವನ್ನು ಕಲ್ಪಿಸಿ ಇಲ್ಲಿ ಪರಮಾತ್ಮ ಇರ್ತಾನೆ ಅಂತ ಧ್ಯಾನವನ್ನು ಮಾಡ್ತೀವಿ. ಅದಕ್ಕೆ ದೇಹ ಅಂತ ಕರೆಯಲ್ಪಡುವ ದೇಹ ಅಂತ ಹೇಳಿದ್ರೆ ಒಂದು ರೂಪ, ಅದನ್ನು ಪ್ರತೀಕವಾಗಿ ಇಟ್ಟುಕೊಂಡು ತನು ಪ್ರತೀಕ ಒಂದು ರೂಪದ ಪ್ರತೀಕದಲ್ಲಿ ಪರಮಾತ್ಮನ ಸಾಧನೆಯನ್ನು ಮಾಡುವವರು ಬಿಂಬನ ಉಪಾಸನವೇ ಗೀತ. ಅಂದ್ರೆ ತನ್ನ ಒಳಗೆ ಇರುವ ಬಿಂಬರೂಪಿಯಾದ ಪರಮಾತ್ಮವನ ಅಪ್ರಾಕೃತನ ಆದರೂ ಕೂಡ ಹಿ ಡಸ್ ನಾಟ್ ಹ್ಯಾವ್ ಎ ಬಾಡಿ. ಅಪ್ರಾಕೃತನಾದ ಆ ಪರಮಾತ್ಮನನ್ನು ಒಂದು ಪ್ರಾಕೃತವಾದ ವಸ್ತುಗಳಲ್ಲಿ ಆವಾಹನೆಯನ್ನು ಮಾಡಿ ಇದು ಆವಾಹನೆಯನ್ನು ಮಾಡಿ ಅಲ್ಲಿ ಪರಮಾತ್ಮನ ಪೂಜೆಯನ್ನು ಸೇವೆಯನ್ನು ಮಾಡುತ್ತೀವಿ. ಅದನ್ನು ಈ ವಿಧವಾಗಿ ತನು ಪ್ರತೀಕದಲ್ಲಿ ಬಿಂಬನನ್ನು ಆವಾಹನೆ ಮಾಡುವಂತಹ ಉಪಾಸನೆ ಇವರು ಮಾಡುವಂತಹವರು ಯಾರು? ಅಪ್ರತೀಕಾಲಂಬನರು. ಅಪ್ರತೀಕಾಲಂಬನರು ಅಲ್ಲ, ಪ್ರತೀಕಾಲಂಬನರು. ಅಪ್ರತೀಕಾಲಂಬನರಿಗೆ ಈ ವಿಗ್ರಹಗಳು ಬೇಕಾಗಿಲ್ಲ, ಅವರು ವಿಗ್ರಹವಿಲ್ಲದೆ ಉಪಾಸನೆ ಮಾಡುವವರು. ಪ್ರತೀಕಾಲಂಬನರು ಅಂದ್ರೆ ಪ್ರತೀಕವನ್ನು ಇಟ್ಟುಕೊಂಡು ಮಾಡುವವರು ಇವರು ನಿರಂಶಜೀವರು. ಸೊ ಈ ನಿರಂಶಜೀವರು ಪ್ರತೀಕಗಳಲ್ಲಿ ಭಗವಂತನ ಬಿಂಬವನ್ನು ತಮ್ಮ ಒಳಗೆ ಹೃದಯದಲ್ಲಿರುವ ಭಗವಂತನ ಬಿಂಬರೂಪಿಯನ್ನು ಆವಾಹನೆ ಮಾಡಿ ಉಪಾಸನೆಯನ್ನು ಮಾಡ್ತಾರೆ. ಉಪಾಸನವಯಗೈತ ಇಂದ್ರಿಯದ ಕರ್ಮ ಅನವರತ ಹರಿಗರ್ಪಿಸುತ್ತ. ಇಂದ್ರಿಯಜ ಕರ್ಮ ಅಂದ್ರೆ ಇಂದ್ರಿಯಗಳಿಂದ ಮಾಡುವಂತಹ, ಇಂದ್ರಿಯಗಳಲ್ಲಿ ಹುಟ್ಟಿದ್ದು. ದಟ್ ಮೀನ್ಸ್ ದೋಸ್ ಆಕ್ಷನ್ಸ್ ಪರ್ಫಾರ್ಮ್ಡ್ ಯುಟಿಲೈಸಿಂಗ್ ದಿ ಇಂದ್ರಿಯಾಸ್. ಇಂದ್ರಿಯಗಳನ್ನು ಉಪಯೋಗಿಸಿ ಮಾಡುವ ಎಲ್ಲ ಕರ್ಮಗಳನ್ನು ಭಗವಂತನಿಗೆ ಅನವರತ ಯಾವಾಗಲೂ ಸದಾ ಸರ್ವದಾ ಹರಿಗೆ ಭಗವಂತನಿಗೆ ಅರ್ಪಿಸುತ್ತಾ ಅರ್ಪಣೆಯನ್ನು ಮಾಡುತ್ತಾ ನಿರ್ಮಮರು ಎನಿಸುವರು. ನಿರ್ಮಮರು ಮಮಕಾರ ಅಹಂಕಾರಗಳನ್ನು ಬಿಟ್ಟವರಾಗಿ ಉಪಾಸನೆಯನ್ನು ಮಾಡ್ತಾ ಅಪರೋಕ್ಷವನ್ನು ಹೊಂದಿದ ಮೇಲೆ ಇನ್ನೂ ಸಾಧನೆಯನ್ನು ಮುಂದುವರಿಸುತ್ತಾರೆ. ಅದನ್ನು ಹೇಳಿದ್ದಾರೆ. ಈ ಶ್ಲೋಕಕ್ಕೆ ಪ್ರಮಾಣವನ್ನು ಕೂಡ ನಾವು ನೋಡಿದ್ದೀವಿ. ನಿರಂಶಃ ಸತ್ ಸಾಧನೆಯೋ ಚಿತಜನ್ಮ ಸಹಸ್ರಶಃ ಜ್ಞಾನಂ ತು ದಶಪಿ ಪ್ರಾಪ್ಯ ಸದ್ಭಕ್ತಿಂ ತ್ರಿಭಿರಾಪ್ಯ ಚ ದೃಷ್ಟ ಹೃದಿಸ್ತಂ ಮುಚ್ಯಂತೆ ಹಿ ಅತಸ್ತೆ ಕರ್ಮಯೋಗಿನಃ ಇತಿ ಪ್ರಕಾಶ ಸಂಹಿತ. ಪ್ರಕಾಶ ಸಂಹಿತೆಯಲ್ಲಿ ಹೇಳಿದಂತಹ ವಿಷಯವನ್ನು ಹೇಳಿದ್ದಾರೆ. ಈ ಶ್ಲೋಕದಲ್ಲಿ ಪದ್ಯದಲ್ಲಿ ಹೇಳಿದ ವಿಷಯವನ್ನೇ ಅಲ್ಲಿ ಕೂಡ ಹೇಳಿದ್ದಾರೆ. ತೃಣಾದಿ ನಿತ್ಯಗಂಧರ್ವ ಪರ್ಯಂತಾಸ್ತೆ ಹಿ ಅನೇಕಶಃ ನಿರಂಶಾಸ್ತೆ ಪ್ರತೀಕ ಅವಲಂಬಾಸ್ತೆ ಕರ್ಮಯೋಗಿನಃ ಪ್ರತೀಕಸ್ಥಂ ಶರೀರಸ್ಥಂ ಪಶ್ಯಂತೀತಿ ತದಾಹ್ವಯಃ ಅಂತೇಳಿ. ಪ್ರತೀಕದಲ್ಲಿ ಅಂದ್ರೆ ಶರೀರಗಳಲ್ಲಿ ಶರೀರ ರೂಪವನ್ನು ಧ್ಯಾನ ಮಾಡಿ ಭಗವಂತನ ಪೂಜೆಯನ್ನು ಮಾಡ್ತಾರೆ. ಆದರೆ ಇವರಿಗೆ ಅರಿವಿರುತ್ತೆ ಭಗವಂತನಿಗೆ ಶರೀರವಿಲ್ಲ, ಅವನು ಅಪ್ರಾಕೃತನಾದವನು. ಆದರೆ ಶರೀರವಿರುವಂತಹ ದೇಹ ಅಂತ ಕರೆಯಲ್ಪಡುವ ಅಂದ್ರೆ ಒಂದು ರೂಪವನ್ನು ಕಲ್ಪನೆ ಮಾಡಿ ಆ ವಿಗ್ರಹಗಳಲ್ಲಿ ಭಗವಂತನ ಆವಾಹನೆ ಮಾತ್ರ ಮಾಡ್ತೀವಿ. ಅಲ್ಲಿ ಬಂದು ಇದ್ದಾ ಕೂಡ ಪರಮಾತ್ಮ ಅಪ್ರಾಕೃತನಾಗಿಯೇ ಇರ್ತಾನೆ. ಆದರೆ ಪ್ರಾಕೃತವಾಗಿ ನಾವು ಮಾಡುವ ಸೇವೆಗಳನ್ನು ಅವನು ಸ್ವೀಕಾರ ಮಾಡ್ತಾನೆ. ಹೀ ಸೋ ಕರುಣಾಮಯ, ಸೋ ಕೈಂಡ್ ಹಾರ್ಟೆಡ್ ದಟ್ ನಾವು ಭಗವಂತನಿಗೆ ಪ್ರತೀಕಗಳಲ್ಲಿ ಮಾಡುವ ಸೇವೆಯನ್ನು ಅವನು ಸ್ವೀಕಾರ ಮಾಡ್ತಾನೆ. ಹೀ ಅಂಡರ್ಸ್ಟ್ಯಾಂಡ್ಸ್ ದಟ್ ವಿ ಕೆನಾಟ್ ಡೂ ಡೈರೆಕ್ಟ್ಲಿ ಉಪಾಸನಾ ಆಫ್ ಅಪ್ರಾಕೃತ ಫಾರ್ಮ್ ಆಫ್ ದ ಲಾರ್ಡ್. ಸೊ ಹೀ ಆಕ್ಸೆಪ್ಟ್ಸ್ ವಾಟ್ ಎವರ್ ವಿ ಆಫರ್ ಟು ಹಿಮ್ ಇನ್ ವಿಗ್ರಹ. ವಿಗ್ರಹಗಳಲ್ಲಿ ನಾವು ಭಗವಂತನಿಗೆ ಸಮರ್ಪಣೆ ಮಾಡುವುದೆಲ್ಲವೂ ಅವನು ಸ್ವೀಕಾರ ಮಾಡ್ತಾನೆ ನಮ್ಮ ಮೇಲಿರುವ ಕರುಣದಿಂದ ಅಂತೇಳಿ ನಾವು ತಿಳ್ಕೋಬೇಕು. ಅವನು ಅಪ್ರಾಕೃತನಾದವನನ್ನುವ ತಿಳುವಳಿಕೆ ನಿರಂಶ ಜೀವರಿಗೆ ಕೂಡ ಮೋಕ್ಷಯೋಗ್ಯರಾದ ಜೀವರಿಗೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಮೂರನೇ ಪದ್ಯ. ತೃಣಕ್ರಿಮಿ ದ್ವಿಜ ಪಶು ನರೋತ್ತಮ ಜನಪನರ ಗಂಧರ್ವ ಗಣರಿವರು ಎನಿಪರ್ ಅಂಶವಿಹೀನ ಕರ್ಮ ಸುಯೋಗಿಗಳು ಎಂದು ತನು ಪ್ರತೀಕದಿ ಬಿಂಬನ ಉಪಾಸನವ ಗೈಯುತ ಇಂದ್ರಿಯದ ಕರ್ಮ ಅನವರತ ಹರಿಗರ್ಪಿಸುತ್ತ ನಿರ್ಮಮರು ಎನಿಸುವರು ಅಂತೇಳಿ. ಅದಾದ ಮೇಲೆ ನಾಲ್ಕನೇ ಪದ್ಯದಲ್ಲಿ ಏಳು ವಿಧ ಜೀವಗಣ ಬಹಳ ಸುರಾಳಿ ಸಂಖ್ಯಾನೇಮ ಉಳ್ಳುದು ತಾಳಿ ನರದೇಹವನ್ನು ಬ್ರಾಹ್ಮಣ ಕುಲದಲ್ಲಿ ಅವತರಿಸಿ ಸ್ಥೂಲ ಕರ್ಮವ ತೊರೆದು ಗುರುಗಳು ಪೇಳಿದರ್ಥವ ತಿಳಿದು ತತ್ತತ್ ಕಾಲ ಧರ್ಮ ಸಮರ್ಪಿಸುತ್ತಿಹರು ಕರ್ಮಯೋಗಿಗಳಂತೇಳಿ. ಈ ಕರ್ಮಯೋಗಿಗಳ ಅಂತ ಕರೆಯಲ್ಪಡುವ ನಿರಂಶಜೀವರು, ದೀಸ್ ನಿರಂಶಜೀವಾಸ್ ಆರ್ ಕಾಲ್ಡ್ ಕರ್ಮ ಆಲ್ಸೋ ಕಾಲ್ಡ್ ಕರ್ಮಯೋಗೀಸ್. ಇವರು ಅಂದ್ರೆ ಈ ನಿರಂಶಜೀವರಲ್ಲಿ ಕರ್ಮಯೋಗಿಗಳಂತ ಹೇಳಿದರೆ ನಾವು ಭಗವದ್ಗೀತೆಯಲ್ಲಿ ಕರ್ಮಯೋಗಿ ಜ್ಞಾನಯೋಗಿ ಅಂತ ಡಿವಿಷನ್ ಬರುತ್ತೆ. ಅಲ್ಲಿ ಕರ್ಮಯೋಗಿ ಜ್ಞಾನಯೋಗಿ ಅಂತ ಹೇಳಿದರೆ ಯಾರಲ್ಲಿ ಕರ್ಮ ಪ್ರಾಚುರ್ಯವಿದೋ ಅವರು ಕರ್ಮಯೋಗಿ, ಯಾರಲ್ಲಿ ಜ್ಞಾನ ಪ್ರಾಚುರ್ಯವಿದೋ ಅವರು ಜ್ಞಾನಯೋಗಿಗಳು ಅಂತ ಹೇಳಿ. ಸೊ ಇಲ್ಲಿ ಕರ್ಮಯೋಗಿಗಳಂತ ಹೇಳೋದು ಆ ಅಲ್ಲಿ ನಿರಂಶ ಜೀವರಲ್ಲಿರುವಂತಹ ಕರ್ಮಯೋಗಿಗಳನ್ನು ಮಾತ್ರ ಆ ಡಿವಿಷನ್ ನಲ್ಲಿ ಅಲ್ಲ, ಅಂದ್ರೆ ಕರ್ಮ ಪ್ರಾಚುರ್ಯ ಇರುವವರಂತಲ್ಲ. ಇಲ್ಲಿ ಕರ್ಮಯೋಗಿಗಳಂತ ಹೇಳಿದ್ರೆ ಕರ್ಮಯೋಗಿ ಅಂಡ್ ಜ್ಞಾನಯೋಗಿ ಬೋತ್ ಆರ್ ಇಂಪ್ಲೈಡ್. ಯಾರಾದರೆ ಯೋಗೋಪಾಯದಿಂದ, ಯೋಗದಿಂದ, ಜ್ಞಾನೋಪಾಯದಿಂದ ಭಗವಂತನಿಗೆ ಕರ್ಮಗಳನ್ನು ಉಪಯೋಗಿಸಿ ಸೇವೆ ಮಾಡ್ತಾರೆ ಅಂದ್ರೆ ಜ್ಞಾನಯೋಗಿಗಳು ಕೂಡ ಕರ್ಮಯೋಗಿಗಳೇ, ಯಾಕಂದ್ರೆ ಜ್ಞಾನಯೋಗಿಗಳು ಕರ್ಮ ಮಾಡ್ತಾರೆ. ಇಲ್ಲಿ ಕರ್ಮಯೋಗಿಗಳಂದ್ರೆ ಯಾರಾದರೆ ಕರ್ಮದ ಮಾಡ್ತಾ ಭಗವಂತನನ್ನು ಉಪಾಸನೆ ಮಾಡ್ತಾರೆ ಅವರು ಕರ್ಮಯೋಗಿಗಳು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಲೋ ಹಲೋ ಯಾ ಕರ್ಮಯೋಗಿಗಳು ಜ್ಞಾನಯೋಗಿಗಳು ಅಂತ ಹೇಳಿದ್ರೆ, ಹಲೋ ಕೇಳಿಸುತ್ತಾ? ಕೇಳಿಸ್ತಾ ಇದ? ಓ ಅದೇ ನಾವು, ಓಕೆ ಅದೇ ರೀಬೂಟ್ ಮಾಡಬೇಕು ಒಂದ್ಸಾರಿ ಮತ್ತು ಸರಿ ಅದೇ ಇವತ್ತು ಆ ಎಲ್ಲ ಆದ್ಮೇಲೆ ನಾವು ಮತ್ತೊಂದ್ಸಾರಿ ರೀಬೂಟ್ ಮಾಡ್ತೀವಿ. ಇವತ್ತು ಶಾರ್ಟ್ ಫಾರ್ಮ್, ಇವತ್ತು ಸ್ವಲ್ಪ ಶಾರ್ಟ್ ಸೆಷನ್ ಮಾಡಿಬಿಡ್ತೀವಿ. ಸೊ ಈ ವಿಧವಾಗಿ ಈ ನಿರಂಶ ಜೀವರನ್ನುವರು, ಇವರು ಬಹಳ ಮಂದಿ ನಿರಂಶ ಜೀವಿಗಳು ಬಹಳ ಅಧಿಕ ಸಂಖ್ಯೆಯಲ್ಲಿ ಇರುವಂತಹವ್ರು. ಬಹಳ ಅಂತ ಹೇಳಿದ್ರೆ ಏಳು ವಿಧ ಜೀವಗಳ ಬಹಳ ಅಂದ್ರೆ ನಿರಂಶ ಜೀವರ ಸಂಖ್ಯೆ ಜಾಸ್ತಿ. ಸೊ ದೀಸ್ ಆರ್ ವೆರಿ ಹೈ ಇನ್ ನಂಬರ್. ಇವರು ಸುರಾಳಿ ಸಂಖ್ಯಾ ನೇಮ ಉಳ್ಳದು, ಅಂದ್ರೆ ಈ ನಿರಂಶ ಜೀವರು ಆದ ಮೇಲೆ ಸಾಂಶ ಜೀವರು ದೇವತೆಗಳು ಅವರ ಮೇಲೆ, ಅಂದ್ರೆ ದೇವಗಂಧರ್ವರನ್ನು ಸುರಾಳಿ ಅಂತ ಹೇಳಿದ್ರೆ ಸುರರು ಅಂದ್ರೆ ದೇವಗಂಧರ್ವರನ್ನು ಹಿಡ್ಕೊಂಡು ಮೇಲಿರುವಂತಹವರೆಲ್ಲ ಕೂಡ ಅವರು ಇಷ್ಟಿಷ್ಟು ಸಂಖ್ಯೆ ಅಂತ ಇರುವಂತಹವರು. ಇವರು ನಿರಂಶ ಜೀವರು ಅನೇಕ ಸಂಖ್ಯೆ, ದೇರ್ ಇಸ್ ನೋ ಫಿಕ್ಸ್ಡ್ ನಂಬರ್. ಆದ್ರೆ ಸಾಂಶ ಜೀವರಿಗೆ ಬರೋ ಹೊತ್ತಿಗೆ ದೇವಗಂಧರ್ವರನ್ನು ಹಿಡ್ಕೊಂಡು ಅವರು ಒಂದು ಫಿಕ್ಸ್, ದೇ ಆರ್ ಆಲ್ಸೋ ಸೆವರಲ್ ಕ್ರೋರ್ಸ್, ಆದರೂ ಕೂಡ ಫಿಕ್ಸ್ಡ್ ನಂಬರ್ ಇರುವಂತಹ ಅವರು, ಸಂಖ್ಯಾ ನಿಯಮ ಉಳ್ಳವರು. ಅಂತಹ ಸಾಂಶ ಜೀವರು ಅವರು ಸಂಖ್ಯಾ ನಿಯಮ ಉಳ್ಳವರು, ನಿರಂಶ ಜೀವರಿಗೆ ಸಂಖ್ಯಾ ನಿಯಮವಿಲ್ಲ. ಅಂದ್ರೆ ದೇ ಆರ್ ಎ ಬಿಗ್ ಲಾರ್ಜ್ ಹ್ಯೂಜ್ ನಂಬರ್ ವಿಥೌಟ್ ಎನಿ ಫಿಕ್ಸ್ಡ್ ನಂಬರ್. ಈ ವಿಧವಾಗಿ ಇರ್ತಾ ಈ ನಿರಂಶ ಜೀವರು, ಇವರು ನರದೇಹವನ್ನು ಬ್ರಾಹ್ಮಣ ಕುಲದ, ಇವರು ನರದೇಹ ಅಂದ್ರೆ ಕೊನೆಗೆ ಈ ನಿರಂಶ ಜೀವರು ಅವರು ಹೇಗೆ ಸಾಧನೆ ಇರುತ್ತೆ ಅಂತ ಹೇಳಿದ್ರೆ, ಸಾಂಶ ಜೀವರ ಸಾಧನೆ ಬೇರೆ, ಅವ್ರ ದೇವತೆಗಳು ಅವ್ರ ಸಾಧನೆ ಬೇರೆ, ನಿರಂಶ ಜೀವರ ಸಾಧನೆ ಹೇಗಿರುತ್ತೆ ಅಂತ ಹೇಳಿದ್ರೆ, ಅವರು ಕೊನೆಗೆ ನರದೇಹವನ್ನು ಹೊಂದಿ ಬ್ರಾಹ್ಮಣ ಕುಲದಲ್ಲಿ ಅವತರಿಸ್ತಾರೆ. ಅಂದ್ರೆ ತೃಣಜೀವಿಗಳು ಸಹಿತ ನರದೇಹವನ್ನು ಪಡೆಯಬಹುದು. ಈ ವಿಧವಾಗಿ ಮನುಷ್ಯ ದೇಹವನ್ನು ಹೊಂದಿದವರಾಗಿ ಬ್ರಾಹ್ಮಣ ಕುಲದಲ್ಲಿ ಅವತರಿಸಿ ಸ್ಥೂಲ ಕರ್ಮವ ತೊರೆದು ಗುರುಗಳು ಪೇಳಿದರ್ಥವ ತಿಳಿದು ತತ್ತತ್ ಕಾಲ ಧರ್ಮ ಸಮರ್ಪಿಸುತ್ತಿಹರು ಕರ್ಮಯೋಗಿಗಳು ಅಂತೇಳಿ. ಅಂದ್ರೆ ಈ ನಿರಂಶ ಜೀವರಂತ ಇವರಿಗೆ ಕರ್ಮಯೋಗಿಗಳಂತ ಕರೆದರೆ, ಇಲ್ಲಿ ಕರ್ಮಯೋಗಿ ಇಂಪ್ಲೈಸ್ ಬೋತ್ ಕರ್ಮಯೋಗಿ ಅಂಡ್ ಜ್ಞಾನಯೋಗಿ. ಇಲ್ಲಿ ಕರ್ಮಯೋಗಿಗಳಂತ ಡಿವಿಷನ್ ಮಾಡ್ತಾ ಇರೋದು ಯಾಕೆ ಅಂತ ಹೇಳಿದರೆ, ಇಲ್ಲಿ ಕರ್ಮಯೋಗಿಗಳಂತ ಹೇಳಿದರೆ ಅಮಾಂಗ್ ನಿರಂಶ ಜೀವೀಸ್ ಜ್ಞಾನಯೋಗಿಗಳ ಸಂಖ್ಯೆ ಕಡಿಮೆ, ಕರ್ಮಯೋಗಿಗಳ ಸಂಖ್ಯೆ ಜಾಸ್ತಿ. ಈ ಅಂದ್ರೆ ಈಗ ಕೆಲವು ಜನ ಯಾರಿರ್ತಾರೋ ಜ್ಞಾನಯೋಗಿಗಳು ಇರಬಹುದು. ಈ ನಿರಂಶ ಜೀವರಲ್ಲಿ ಕೂಡ ಕೆಲವು ಜನ ಜ್ಞಾನಯೋಗಿಗಳು ಇದ್ದರೆ ಇರಬಹುದು, ಆದ್ರೆ ಅವರ ಸಂಖ್ಯೆ ಬಹಳ ಬಹಳ ಕಡಿಮೆ, ನೆಗ್ಲಿಜಿಬ್ಲಿ ಸ್ಮಾಲ್. ಸೊ ಮೋಸ್ಟ್ ಆಫ್ ದ ನಿರಂಶ ಜೀವೀಸ್ ಆರ್ ಕರ್ಮಯೋಗೀಸ್. ಅದಕ್ಕೆ ನಮ್ಗೆ ಹೇಗೆ ಹೇಳೋದು, ನಿರಂಶಾಹ ಸತ್ಸಾಧನೆಯೋ ಚಿತ್ತಜನ್ಮ ಸಹಸ್ರಶಃ ಅಂತ ಹೇಳಿದೆ. ಅಲ್ಲಿ ಹೇಳುವಾಗ ಮುಚ್ಚಂತೆಯೇ ಅತಸ್ತೇ ಕರ್ಮಯೋಗಿನಃ ಅಂತೇಳಿ. ಸೊ ಜ್ಞಾನಯೋಗಿಗಳು ಅತ್ಯಲ್ಪ ಸಂಖ್ಯೆಯಲ್ಲಿ ಇರಬಹುದು, ಇಲ್ಲ ಇಲ್ಲದೇನೆ ಇರಬಹುದು, ಬಟ್ ಇದ್ದರೆ ಅದಕ್ಕೇನೋ ದೇರ್ ಇಸ್ ನೋ ಪ್ರಾಬ್ಲಮ್ ವಿತ್ ದಟ್ ಅಂತ ಹೇಳೋದಕ್ಕಾಗಿ ಹೇಳ್ತಾ ಇದ್ದೀನಿ. ಎಲ್ಲರೂ ಕೂಡ ಕರ್ಮಯೋಗಿಗಳೇ ಇದ್ದರೂ ಇರಬಹುದು ನಿರಂಶ ಜೀವಿಗಳು. ಆದರೆ ನಿರಂಶ ಜೀವಿಗಳನ್ನುವರು ಇವರು ಮುಖ್ಯವಾಗಿ ಮುಖ್ಯತಃ ಕರ್ಮಯೋಗಿಗಳಾಗಿರ್ತಾರೆ. ಮೋಸ್ಟ್ ಆಫ್ ದೆಮ್ ಮೆಜಾರಿಟಿ, ಮೋಸ್ಟ್ ಮೆಜಾರಿಟಿ ಕರ್ಮಯೋಗಿಗಳೇ ಆಗಿರ್ತಾರೆ. ಆ ಕಾರಣದಿಂದ ಕರ್ಮಯೋಗಿ ಕರ್ಮಯೋಗಿ ಅಂತ ದೇ ಆರ್ ಯೂಸ್ ಪರ್ಯಾಯ ಪದ ಶಬ್ದಂತೆ ಉಪಯೋಗ ಮಾಡ್ತಾರೆ. ದೇ ಆರ್ ಯೂಸ್ಡ್ ಆಸ್ ಎ ಈಕ್ವಲೆಂಟ್ ಇನ್ ಅನ್ ಈಕ್ವೇಟಿಂಗ್ ಫ್ಯಾಷನ್. ಕರ್ಮಯೋಗೀಸ್ ಮೀನ್ಸ್ ನಿರಂಶ ಜೀವೀಸ್, ನಿರಂಶ ಜೀವೀಸ್ ಆರ್ ಆಲ್ ಕರ್ಮಯೋಗೀಸ್ ಅಂತ ಹೇಳಿ ನಾವು ಸ್ಟೇಟ್ಮೆಂಟ್ಸ್ ಕೇಳ್ತೀವಿ. ಅದರಲ್ಲಿ ತಪ್ಪೇನಿಲ್ಲ. ಇಟ್ ಕ್ಯಾನ್ ಬಿ ಟೇಕನ್ ಆನ್ ದ ಫೇಸ್ ವ್ಯಾಲ್ಯೂ ಆರ್ ಇಟ್ ಕ್ಯಾನ್ ಬಿ ಟೇಕನ್ ಆಸ್ 99.99% ಆರ್ ಕರ್ಮಯೋಗೀಸ್, ದಟ್ಸ್ ವೇ ದೇ ಆರ್ ಕಾಲ್ಡ್ ಕರ್ಮಯೋಗೀಸ್ ಅಂತ ಹೇಳಿ ನಾವು ತಗೋಬಹುದು. ಈ ವಿಧವಾಗಿ ನಿರಂಶ ಜೀವಗಳು ಕರ್ಮಯೋಗಿಗಳು ಅಂತ ಕರೆಯಲ್ಪಡುವಂತಹ ನಿರಂಶ ಜೀವಿಗಳು ಕೊನೆಗೆ ಬ್ರಾಹ್ಮಣ ಕುಲದಲ್ಲಿ ಅವತರಿಸಿ ಅಂತ ಹೇಳಿ. ಬ್ರಾಹ್ಮಣ ಅಂದರೆ ಬ್ರಹ್ಮಜ್ಞಾನವುಳ್ಳವರು, ಕುಲ ಸಮೂಹ, ಬ್ರಾಹ್ಮಣ ಕುಲ ಅಂದರೆ ಬ್ರಹ್ಮಜ್ಞಾನ ಮುಖ್ಯವಾಗಿದೆ, ಬ್ರಹ್ಮಜ್ಞಾನವನ್ನು ಪಡೆದವರಾಗಿ ಆ ಸಮೂಹದಲ್ಲಿ ಇದ್ದವರಾಗಿ ಸ್ಥೂಲ ಕರ್ಮವ ತೊರೆದು, ಅಂದರೆ ಅವರು ಕೊನೆ ಕೊನೆಗೆ ಸ್ಥೂಲ ಕರ್ಮಗಳನ್ನು ಮಾಡೋದು, ಅದರ ಮೇಲೆ ಎಂಫಸಿಸ್ ಕಮ್ಮಿ ಮಾಡಿ ಗುರುಗಳು ಹೇಳಿದ ಅರ್ಥವ ತಿಳಿದು ತಮ್ಮ ನಿಯತ ಗುರುಗಳು ಯಾರಿದ್ದಾರೋ ಅವರು ಹೇಳಿದಂತಹ ಅರ್ಥವನ್ನು ಜೀರ್ಣ ಮಾಡಿಕೊಂಡು, ದೇ ಅಂಡರ್ಸ್ಟ್ಯಾಂಡ್ ಟ್ರೈ ಟು ಅಕ್ವೈರ್ ದ ಇನ್ಸ್ಟ್ರಕ್ಷನ್ಸ್ ಅಂಡ್ ದೇ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ವಾಟ್ ದ ಗುರುಸ್ ಆರ್ ಸೇಯಿಂಗ್. ಈ ವಿಧವಾಗಿ ಗುರುಗಳು ಹೇಳಿದಂತಹ ಅರ್ಥವನ್ನು ತಿಳಿದವರಾಗಿ ತತ್ತತ್ ಕಾಲ ಧರ್ಮ ಸಮರ್ಪಿಸುತ್ತಿ ಹರು ಕರ್ಮಯೋಗಗಳು, ಭಗವಂತನಿಗೆ ಆಯಾ ಕಾಲಗಳಲ್ಲಿ ತಾವು ಮಾಡು ಧರ್ಮ ತಮ್ಮ ಧರ್ಮ ಅಂತ ಮಾಡಿದುವಂತಹ ಆ ಕಾರ್ಯಗಳನ್ನು ತಮ್ಮ ಕೆಲಸವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದವರಾಗಿ ಅವರು ಸಾಧನೆಯನ್ನು ಮಾಡ್ತಾ ಇರ್ತಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಇದು ನಿರಂಶ ಜೀವಿಗಳ ಸಮಾಚಾರವನ್ನು ಹೇಳ್ತಾ ಇದ್ದಾರೆ. ಏಳು ವಿಧ ಜೀವಗಣ ಬಹಳ ಸುರಾಳಿ ಸಂಖ್ಯಾ ನೇಮ ಉಳ್ಳುದು ತಾಳಿ ನರದೇಹವನ್ನು, ಇಲ್ಲಿ ತಾಳಿ ಅಂತ ಒಂದು ಶಬ್ದ ಪ್ರಯೋಗ ಮಾಡಿದ್ದಾರೆ. ತಾಳಿ ಅಂತ ಹೇಳಿದರೆ ಧಾರಣೆ, ತಾಳೋದು ಅಂದ್ರೆ ಧಾರಣೆ ಮಾಡೋದು. ತಾಳಿ ನರದೇಹವನ್ನು, ನರದೇಹವನ್ನು ಧಾರಣೆ ಮಾಡಿದವರಾಗಿ ಬ್ರಾಹ್ಮಣ ಕುಲದಲ್ಲಿ ಅವತರಿಸಿ, ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದವರು ಅಂದ್ರೆ ಬ್ರಹ್ಮ ಜ್ಞಾನವುಳ್ಳವರಾಗಿ ಸ್ಥೂಲ ಕರ್ಮವ ತೊರೆದು ಸ್ಥೂಲ ಕರ್ಮವನ್ನು ಬಿಟ್ಟವರಾಗಿ ಗುರುಗಳು ಹೇಳಿದ ಅರ್ಥವ ತಿಳಿದು ತತ್ತತ್ ಕಾಲ ಧರ್ಮ ಸಮರ್ಪಿಸುತ್ತಿರು ಕರ್ಮಯೋಗಿಗಳು ಅಂತ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಇಲ್ಲಿ ಹೀನ ಕರ್ಮಗಳಿಂದ ಬಹುವಿಧ ಯೋನಿಯಲ್ಲಿ ಸಂಚರಿಸಿ ಪ್ರಾಂತಕ್ಕೆ ಮಾಂಶತ್ವ ನೈದಿ ಸರ್ವೋತ್ತಮನು ಹರಿ ಎಂಬ ಜ್ಞಾನ ಭಕ್ತಿಗಳಿಂದ ವೇದೋಕ್ತಾನುಸಾರ ಸಹಸ್ರ ಜನುಮಾನ್ಯೂನ ಕರ್ಮವ ಮಾಡಿ ಹರಿಗರ್ಪಿಸಿದ ನಂತರದಿ ಅಂಥೇಳಿ ಒಂದು ಇಲ್ಲಿ ಒಂದು ಅವರ ಸಾಧನೆಯ ವಿಧಾನವನ್ನು ಹೇಳ್ತಾ ಇದ್ದಾರೆ. ಎಷ್ಟೇ ಜೀವರಾಶಿಗಳು ಇವರೆಲ್ಲರೂ ಇದ್ದುಕೊಂಡು ಇವರು ಎಷ್ಟು ಜನ್ಮಗಳನ್ನು ತಾರ್ತಾರೆ ಅಂತ ಹೇಳಿದರೆ ಸಹಸ್ರ ಜನ್ಮ ಅನ್ಯೂನ ಅಂತ, ನ್ಯೂನ ಅಂದ್ರೆ ಕಮ್ಮಿ, ಸಹಸ್ರ ಜನ್ಮ ಅನ್ಯೂನ ಅಂತ ಹೇಳಿದ್ರೆ ನಾಟ್ ಲೆಸ್ ದ್ಯಾನ್ ಥೌಸಂಡ್, ದಟ್ ಮೀನ್ಸ್ ಅಟ್ ಲೀಸ್ಟ್ ಥೌಸಂಡ್ ಆರ್ ಮೋರ್, ಅಷ್ಟು ಜನ್ಮಗಳನ್ನು ಧಾರಣೆ ಮಾಡ್ತಾರೆ. ದಟ್ ಮೆನಿ ಜನ್ಮಾಸ್ ದ ಟೇಕ್. ಹೀನ ಕರ್ಮಗಳಿಂದ ಬಹುವಿಧ ಯೋನಿಯಲ್ಲಿ ಸಂಚರಿಸಿ, ಅವರು ಇನಿಷಿಯಲ್ ಆಗಿ ಹೀನ ಕರ್ಮಗಳನ್ನು ಮಾಡ್ತಾ ಇರಬಹುದು. ಹೀನ ಕರ್ಮಗಳಿಂದ ಅನೇಕ ವಿಧವಾದ, ದಾಸರು ನಮಗೆ ಹೇಳಿದ 84 ಲಕ್ಷ ಯೋನಿಗಳಲ್ಲಿ ನೀ ತಂದೆ ನಾ ಬಂದೆ ಅಂತ ಹೇಳಿ ಪುರಂದರದಾಸರು ಹೇಳಿದಂತೆ ಪರಮಾತ್ಮ ಎಲ್ಲ ಜೀವರಾಶಿಗಳನ್ನು ಅವರವರ ಸಾಧನೆಗೆ ತಕ್ಕಂತೆ ಅನೇಕ ದೇಹಗಳಿಂದ ಬಂದು ಒಂದೊಂದು ದೇಹದಿಂದ ಅವರು ಅಷ್ಟು ಸಾಧನೆಯನ್ನು ಮಾಡ್ತಾ ಕೊನೆಗೆ ನರದೇಹ, ಅದಕ್ಕೆ ಮಾನವ ಜನ್ಮ ದೊಡ್ಡದು ಅಂಥೇಳಿ, ನರಜನ್ಮ ದೊಡ್ಡದು ಅಂಥೇಳಿ, ಇದು ಹಾಳು ಮಾಡಲು ಬಾಡಿ ಹುಚ್ಚಪ್ಪಗಳಿರ ಅಂತೇಳಿ ಹೇಳ್ತಾರೆ. ಅದಕ್ಕೆ ಇಂತಹ ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಭಗವಂತನ ಧ್ಯಾನವನ್ನು ಮಾಡ್ತಾ ಕೀರ್ತನೆಯನ್ನು ಮಾಡ್ತಾ ನಾವು ಸಾಧನೆಯನ್ನು ಮುಂದುವರಿಸಬೇಕು ಅಂಥೇಳಿ ಹೀನ ಕರ್ಮಗಳಿಂದ ಬಹುವಿಧ ಯೋನಿಯಲ್ಲಿ ಅನೇಕ ವಿಧವಾದಂತಹ ಯೋನಿಗಳಲ್ಲಿ ಜನ್ಮಗಳಲ್ಲಿ ಸಂಚರಿಸಿ ಸಂಚಾರವನ್ನು ಮಾಡಿ ಅದರ ಮೂಲಕವಾಗಿ ಅಲ್ಲಿ ಮುಂದುವರಿಸಿದವರಾಗಿದ್ದೆ ಪ್ರೋಗ್ರೆಸ್ ಟು ದೆಮ್ ಪ್ರಾಂತಕ್ಕೆ ಅಂದ್ರೆ ಪ್ರ ಅಂತ ಅಂತ ಅಂದ್ರೆ ಪ್ರಾಂತ ಅಂದ್ರೆ ಕೊನೆಗೆ ಅಂತೇಳಿ ಪ್ರಕರ್ಷೇಣ ಅಂತ ಯಾಕೆ ಪ್ರಾಂತ ಅಂತ ಹೇಳಿದ್ದಾರೆ ಅಂತ ಕೊನೆಗೆ ಅಂತ ಹೇಳಬಹುದು ಅಂತಕ್ಕೆ ಪ್ರಾಂತಕ್ಕೆ ಅಂತ ಯಾಕೆ ಹೇಳಿದ್ದಾರೆ ಅಂತ ಹೇಳಿದ್ರೆ ಪ್ರಕರ್ಷವಾದ ಪ್ರಕೃಷ್ಟವಾದ ಅಂತ ಅಷ್ಟು ಜನ ಜನ್ಮಗಳ ಸಾಧನೆ ಮಾಡಿ ಪ್ರಕರ್ಷವಾದ ಅತ್ಯೈಕ್ಯವಾದ ಸಾಧನೆಯನ್ನು ಮಾಡಿ ಬಂದ ಕೊನೆಗೆ ಬಂದಿದ್ದಾರೆ. ಆದ ಕಾರಣದಿಂದ ಅಪ್ಪ ಸಾಕಾಯ್ತು ಸಾಕಾಯ್ತು ಅಂತ ಹೇಳಿ ಕೊನೆಗೆ ನರಜನ್ಮ ಬರುತ್ತೆ. ಆ ಕಾರಣದಿಂದ ಪ್ರಾಂತ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ. ಅಷ್ಟು ಸಾಧನೆ ಮಾಡಿ ಕೊನೆಗೆ ನರಜನ್ಮ ಬಂತು. ಪ್ರಾಂತಕ್ಕೆ ಮಾನುಷತ್ವವನೈದಿ ಮನುಷ್ಯ ಜನ್ಮವನ್ನು ಪಡೆದವರಾಗಿ ಸರ್ವೋತ್ತಮನು ಹರಿ ಎಂಬ, ಹರಿಯೇ ಸರ್ವೋತ್ತಮನು ಅನ್ನುವ ತಿಳುವಳಿಕೆಯಿಂದ ಜ್ಞಾನ ಭಕ್ತಿಗಳಿಂದ ಜ್ಞಾನ ಭಕ್ತಿಗಳು ಉಳ್ಳವರಾಗಿ ವೇದೋಕ್ತಾನುಸಾರ ವೇದಗಳಲ್ಲಿ ಹೇಳಿದ ರೀತಿಯಲ್ಲಿ ಸಹಸ್ರ ಜನುಮಾನ್ಯೂನ ಕರ್ಮವ ಮಾಡಿ ಕರ್ಮಗಳನ್ನು ವೇದೋಕ್ತಾನುಸಾರ ಕರ್ಮವನ್ನು ಮಾಡ್ತಾರೆ. ಎಷ್ಟು ಹೊತ್ತು ಕರ್ಮ ಮಾಡ್ತಾರೆ ವೇದಗಳಲ್ಲಿ ಜಸ್ಟ್ ಆಸ್ ಪ್ರಿಸ್ಕ್ರೈಬ್ಡ್ ಇನ್ ವೇದ ದೇ ಪರ್ಫಾರ್ಮ್ ದ ಕರ್ಮಾಸ್, ಹೌ ಲಾಂಗ್, ನಾಟ್ ಲೆಸ್ ದನ್ ಥೌಸಂಡ್ ಮಾಸ್. ವೇದೋಕ್ತಾನುಸಾರ ಸಹಸ್ರ ಜನ್ಮ ಅನ್ಯೂನ ಕರ್ಮವ ಮಾಡಿ ಕರ್ಮಗಳನ್ನೆಲ್ಲ ಮಾಡ್ತಾ ಹರಿಗೆ ಅರ್ಪಿಸಿದ ನಂತರದಿ, ಹರಿಗೆ ಸಮರ್ಪಣೆಯನ್ನು ಮಾಡಿದ ನಂತರ ಏನಾಗತ್ತೆ ಅಂತ ಮುಂದಿನ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಈ ವಿಧವಾಗಿ ಮೊದಲು ಹೀನ ಕರ್ಮಗಳು ಮಾಡ್ತಾ ಕೊನೆಗೆ ಭಗವಂತನ ಆ ತಿಳುವಳಿಕೆ ಜ್ಞಾನ ಇರುವ ಕಾರಣದಿಂದ ಗುರುಗಳ ಹೇಳಿದ ಮಾತುಗಳನ್ನು ಕಿವಿಗಳಲ್ಲಿ ಹಾಕಿಕೊಂಡವರಾಗಿ ಮನುಷ್ಯ ಯೋನಿಯಲ್ಲಿ ಬರ್ತಾರೆ. ಮನುಷ್ಯ ಯೋನಿಯಲ್ಲಿ ಬಂದಾಗ ತಾವು ಮಾಡುವ ಕರ್ಮಗಳನ್ನು ಭಗವಂತನಿಗೆ ಅರ್ಪಣೆ ಮಾಡ್ತಾರೆ. ಈ ಅದರ ನಂತರ ಏನಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೀನ ಕರ್ಮಗಳಿಂದ ಬಹುವಿಧ ಯೋನಿಯಲ್ಲಿ ಸಂಚರಿಸಿ ಪ್ರಾಂತಕ್ಕೆ ಮಾನುಷತ್ವ ನೈದಿ ಸರ್ವೋತ್ತಮನ ಹರಿ ಎಂಬ ಜ್ಞಾನಭಕ್ತಿಗಳಿಂದ ವೇದೋಕ್ತಾನುಸಾರ ಸಹಸ್ರ ಜನ್ಮಾನ್ಯೂನ ಕರ್ಮವ ಮಾಡಿ ಹರಿಗರ್ಪಿಸಿದ ನಂತರದಿ ಅಂತ ಹೇಳಿ ಈ 5ನೇ ಪದ್ಯದಲ್ಲಿ ಹೇಳಿ 6ನೇ ಪದ್ಯದಲ್ಲಿ ನಂತರ ಏನಾಗತ್ತೆ ಅನ್ನುವುದನ್ನು ಸಾವಿರ ಜನ್ಮಗಳ ನಂತರ ಆಫ್ಟರ್ ಥೌಸಂಡ್ ಜನ್ಮಾಸ್ ವಾಟ್ ಹ್ಯಾಪನ್ಸ್ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಹತ್ತು ಜನ್ಮಗಳಲ್ಲಿ ಹರಿ ಸರ್ವೋತ್ತಮ ಸುರಾಸುರ ಗಣಾರ್ಚಿತ ಚಿತ್ರಕರ್ಮ ವಿಶೋಕ ಅನಂತಾನಂತ ರೂಪಾತ್ಮ ಸತ್ಯ ಸತ್ಸಂಕಲ್ಪ ಜಗದುತ್ಪತ್ತಿ ಸ್ಥಿತಿಲಯ ಕಾರಣ ಜರಾ ಮೃತ್ಯು ವರ್ಜಿತನು ಎಂದು ಉಪಾಸನಗೈದ ತರುವಾಯ ಆ ಸಾವಿರ ಜನ್ಮಗಳಾದ ಮೇಲೆ ಹತ್ತು ಜನ್ಮಗಳಲ್ಲಿ ಅವರೇನು ಮಾಡ್ತಾರೆ, ಆ ಹತ್ತು ಜನ್ಮಗಳಲ್ಲಿ ಹರಿ ಸರ್ವೋತ್ತಮ ಅನ್ನುವ ತಿಳುವಳಿಕೆ ಸುರ ಅಸುರ ಗಣ ಅರ್ಚಿತ ಭಗವಂತ ಹರಿಯಾದವನು ದೇವತೆಗಳಿಂದಲೂ ಅಸುರರಿಂದಲೂ ಮೋಕ್ಷಯೋಗ್ಯರಾದ ಅಸುರರು ಯಾರಿರ್ತಾರೋ ಅವರೆಲ್ಲರ ಆ ಗಣಗಳಿಂದಲೂ ಪೂಜಿಸಲ್ಪಟ್ಟವನಾಗಿರ್ತಾನೆ. ಚಿತ್ರಕರ್ಮ ಅವನು ಮಾಡುವ ಕರ್ಮಗಳೆಲ್ಲ ಚಿತ್ರ ಅಂತ ಹೇಳಿದ್ರೆ ಬಹಳ ಯಾರಿಂದಲೂ ಮಾಡಲಿಕ್ಕೆ ಯುನೀಕ್ ಅಂತ ಅನ್ನುವ ಅರ್ಥ. ಚಿತ್ರಕರ್ಮ ಭಗವಂತ ಮಾಡುವ ಕರ್ಮಗಳು ಅವನೊಬ್ಬನೇ ಮಾಡಲಿಕ್ಕೆ ಸಾಧ್ಯವಾಗುತ್ತೆ, ಬೇರೆ ಯಾರು ಭಗವಂತ ಮಾಡುವ ಕರ್ಮಗಳು ಮಾಡಲಿಕ್ಕಾಗೋದಿಲ್ಲ. ಅದಕ್ಕೆ ಅವನಿಗೆ ಚಿತ್ರಕರ್ಮ ಅಂತ ಹೆಸರು. ಚಿತ್ರಕರ್ಮ ಅಂತ ಹೇಳಿದ್ರೆ ಭಗವಂತನ ಹೆಸರು ಅದು ಚಿತ್ರಕರ್ಮ. ಅವನು ವಿಶೋಕ, ಅವನಿಗೆ ಶೋಕ ಯಾವತ್ತೂ ಇಲ್ಲ, ದುಃಖರಹಿತನಾದವನು. ಅನಂತಾನಂತ ರೂಪಾತ್ಮ, ಅನಂತಾನಂತ ರೂಪಗಳನ್ನು ಅಸಂಖ್ಯಾತವಾದ ರೂಪಗಳನ್ನು ಅವನು ಧಾರಣೆ ಮಾಡಿರ್ತಾನೆ. ಸತ್ಯ, ಅವನು ಸತ್ಯ ಅಂತ ಕರೆಯಲ್ಪಟ್ಟವನಾಗಿದ್ದಾನೆ. ಸತ್ಯ ಸಂಕಲ್ಪ ಅಂತೇಳಿ ಅಂದ್ರೆ ಅವನು ನೆನೆಸಿದ್ರೆ ಸಾಕೆಲ್ಲವೂ ಆಗಿಬಿಡುತ್ತೆ. ಸಂಕಲ್ಪೇನ, ಅವನಿಗೆ ಸತ್ಯ ಸಂಕಲ್ಪ, ಸತ್ಯ ಸತ್ಸಂಕಲ್ಪ ಅಂತ ಹೆಸರು. ಭಗವಂತ ಯಾವುದು ನೆನೆಸಿದರೂ ದ ಮೊಮೆಂಟ್ ಹಿ ಥಿಂಕ್ಸ್ ಆಫ್ ಸಮಥಿಂಗ್ ಇಟ್ ಹ್ಯಾಪನ್ಸ್. ಯಾಕೆ ಅವನ ರೂಪಗಳೇ ನೆನೆಸುವ ರೂಪ ಒಂದು ರೂಪ ಒಂದಾದರೆ ಅದೇ ರೂಪದಲ್ಲಿ ನೆನೆಸಿದಾಗ ಅವನ ಅನಂತ ಅನಂತ ರೂಪಗಳಲ್ಲಿಯೂ ನೆನೆಸಿದಂತ ಆಗುತ್ತೆ. ಅನಂತ ಅನಂತ ರೂಪಗಳು ಕ್ರಿಯೆ ಮಾಡಿದೆ. ದ ಮೊಮೆಂಟ್ ಗಾಡ್ ಥಿಂಕ್ಸ್ ಆಫ್ ಸಮಥಿಂಗ್ ದಟ್ ಮೊಮೆಂಟ್ ಇಟ್ ಸೆಲ್ಫ್ ಇಟ್ ಹ್ಯಾಪನ್ಸ್. ಇಟ್ ಡಸಂಟ್, ದೇರ್ ಇಸ್ ನೋ ಡಿಲೇ ಬಿಟ್ವೀನ್ ಲಾರ್ಡ್ಸ್ ಥಿಂಕಿಂಗ್ ಆಫ್ ಸಮಥಿಂಗ್ ಅಂಡ್ ಇಟ್ಸ್ ಹ್ಯಾಪನಿಂಗ್. ಭಗವಂತ ಯಾವುದು ನೆನೆಸಿದರೂ ನೆನೆಸಿದ ಕ್ಷಣವೇ ಅದಾಗಿಬಿಡುತ್ತೆ. ಅದಕ್ಕೆ ಅವನಿಗೆ ಸತ್ಯ ಸತ್ಸಂಕಲ್ಪ ಅಂತ. ಸತ್ಯಸಂಕಲ್ಪ ಅಂದ್ರೆ ಸಾಕು, ಸತ್ಸಂಕಲ್ಪ ಅಂದ್ರೆ ಸಾಕು, ಸತ್ಯ ಸತ್ಸಂಕಲ್ಪ ಅಂತ ಹೇಳಿದ್ದಾರೆ. ಯಾಕೆ ಅಂತ ಹೇಳಿದರೆ ಸತ್ಯವಾ ಅವನು ಯಾವುದನ್ನು ನೆನಿತ ಮನಸ್ಸಿನಲ್ಲಿ ಭಾವನೆ ಮಾಡ್ತಾನೋ ಅದು ತಕ್ಷಣವೇ ಆಗಿಬಿಡುತ್ತೆ. ಆದ ಕಾರಣದಿಂದ ಸತ್ಯ ಸತ್ಸಂಕಲ್ಪ ಅಂತ ಹೇಳ್ತಾ ಇದ್ದಾರೆ. ಜಗತ್ ಉತ್ಪತ್ತಿ ಸ್ಥಿತಿ ಲಯ ಕಾರಣ, ಜಗತ್ತಿನ ಉತ್ಪತ್ತಿಯು ಸ್ಥಿತಿಯು ಲಯಕ್ಕೆ ಅವನೇ ಕಾರಣಭೂತನಾಗಿದ್ದಾನೆ. ಜರ ಮೃತ್ಯು ವರ್ಜಿತ, ಅವನಿಗೆ ಜರ ಮುದುಕತನ ಇಲ್ಲ, ಮೃತ್ಯು ಮರಣ ಇಲ್ಲ. ಅವೆ ಯಾಕೆ, ಅವೆಲ್ಲವನ್ನು ಮಿಕ್ಕವರಿಗೆ ಕೊಡುವವನವನು, ಅದಕ್ಕೆ ನಿಯಾಮಕನವನೇ ಆಗಿದ್ದಾನೆ. ಅವನಿಗೆ ಅವು ಯಾವ ಭಯವನ್ನು ಉಂಟು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕಂದ್ರೆ ಅದನ್ನು ನಿಯಮನ ಮಾಡುವವನೇ ಅವನಾಗಿದ್ದಾನೆ, ಅವು ಜರಾ ಮೃತ್ಯುಗಳು ಇಲ್ಲದವನಾಗಿದ್ದಾನೆ. ಈ ವಿಧವಾಗಿ ಎಂದು ಉಪಾಸನ ಗೈದ ತರುವಾಯ, ಈ ಮೋಕ್ಷ ಯೋಗ್ಯ ಜೀವಿಗಳು ಭಗವಂತನ ಉಪಾಸನೆಯನ್ನು ಈ ವಿಧವಾಗಿ ಹತ್ತು ಜನ್ಮ ಆ ಸಾವಿರ ಜನ್ಮ ಆದ ಮೇಲೆ ಈ ಹತ್ತು ಜನ್ಮಗಳಲ್ಲಿ ಈ ಜ್ಞಾನ ಸ್ವಲ್ಪ ಪರಿಪಕ್ವ ಆಗುತ್ತೆ. ಪರಿಪಕ್ವವಾದ ಈ ಜ್ಞಾನ ನಂತರ ಈ ಹತ್ತು ಜನ್ಮಗಳಲ್ಲಿ ಈ ವಿಧವಾಗಿ ಉಪಾಸನೆಯನ್ನು ಮಾಡ್ತಾರೆ. ಅದರ ತರುವಾಯ ಏನಾಗುತ್ತೆ ಅನ್ನೋದನ್ನು ನೆಕ್ಸ್ಟ್ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಅದನ್ನು ಇಲ್ಲಿವರೆಗೂ ನಾವು ನಿಲ್ಲಿಸೋಣ. ನೆಕ್ಸ್ಟ್ ಪದ್ಯ ನೆಕ್ಸ್ಟ್ ಕ್ಲಾಸ್ ನೋಡೋಣ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ. ಶಿಕ್ಷಣಾರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯ ಬುದ್ಧ್ಯಾತ್ಮನಾ ವಾ ಅನುಸ್ವಭಾವಾತ್ ಕರೋಮಿ ಇತ್ಯಾದಿ ಸಕಲಂ ಪರಸ್ಮೇ ಶ್ರೀಮನ್ನಾರಾಯಣ ಸ್ವಾಮಿ ಶ್ರೀಕೃಷ್ಣಾರ್ಪಣಮಸ್ತು.